ರೇಫ್ರಿ ನರ್ಸರಿ.
ರೇಫ್ರಿ ನಿವಾಸರಿ, ನಮಸ್ಕಾರ.
ನಮಸ್ಕಾರ.
ರೇಷ್ರೀನಿವಾಸರಿ, ನಾನು
ರೇಷ್ರೀನಿವಾಸರಿ, ನಮಸ್ಕಾರ ರೀ.
ನಮಸ್ಕಾರ. ಇದು
ನಮಸ್ಕಾರ.
ಸಂಧಿ. ನಮಸ್ಕಾರ ಅಮ್ಮ. ಏಳನೇ ಸಂಧಿಯಲ್ಲಿ ಎರಡನೇ ಪದ್ಯಕ್ಕೆ ಅರ್ಥ ಆಯ್ತು. ಆದ್ರ ಇಲ್ಲಿ ಇನ್ನೊಂದು ವಿಶೇಷ ಅರ್ಥ ಇದೆ. ತ್ರಿವೃತ್ ಅಂತ ನಮ್ಗೆ ತ್ರಿವೃತ್ ಇದ್ರಲ್ಲೇನೋ ಬಂದಿದೆ, 15th ಇದ್ರಲ್ಲೇನೋ ತ್ರಿವೃತ್ ಬಂದಿದೆ. ಒಂದು ಎರಡು ಮೂರು ಕಡೆ ಬಂದಿದೆ ತ್ರಿವೃತ್. ಸೊ ಈ ತ್ರಿವೃತ್ತಿಗೆ ಯಜ್ಞಗಳಲ್ಲಿ ಬಳಸುವಂತ ಅರ್ಥವನ್ನ ಆಚಾರ್ಯರು ಐತ್ರೇಯ ಭಾಷ್ಯದಲ್ಲಿ, ಐತ್ರೇಯ ಉಪನಿಷತ್ತಲ್ಲಿ ಇದೆ. ತ್ರಿವೃತ್ ಎಂಬೋದೇ ಆಕ್ಚುಲಿ ಬೃಹತಿ ಸಹಸ್ರದಲ್ಲಿ ಬರುವಂತದ್ದೇ ಅದು. ತ್ರಿವೃತ್ ಎಂಬೋದೇ ಎಲ್ಲಿ ಬರುತ್ತೆ? ತ್ರಿವೃತ್ ಅಂದ್ರೆ ನಾವು ಡಿಕ್ಷನರಿ ಮೀನಿಂಗ್ ತಗೋಬಹುದು, ಮೂರು ಆವೃತ್ತಿಗಳು ಮಾಡೋನು ಅಂತ ತಗೋಬಹುದು. ಬಟ್ ಅದು ಶಬ್ದವನ್ನ ಎಲ್ಲಿ ಬಳಸಿದ್ದಾರೆ, ಯಾವ ಕಾಂಟೆಕ್ಸ್ಟ್ಲಿ ಬಳಸಿದ್ದಾರೆ ಅಂದ್ರೆ ಅದು ಯಾಕೆ ಯಜ್ಞ ಇಷ್ಟರ್ಥ ಸಾಕಲ್ಲ, ಮೂರು ಅಂದ್ರೆ ಮೂರು ವಿಶ್ವತೈಜಸ ಪ್ರಾಜ್ಞ ನಮ್ಗೆ ಸಾಕು, ಇಷ್ಟು ಸಾಕಲ್ಲ ಅಂದ್ರೆ ಇದಕ್ಕೆ ಏನ್ ಹೇಳ್ತಾರಂದ್ರೆ, ಒಂದು ಚಿಂತನೆ, ಒಂದು ತ್ರಿವೃತ್ತ ಎಂಬ ಚಿಂತನೆಯಲ್ಲಿ ಅದು ಎಷ್ಟು ಒಂದು ಡೀಪರ್ ಮೀನಿಂಗ್. ಡೀಪರ್ ಮೀನಿಂಗ್ ಅಂದ್ರೆ ಇದು ಕಷ್ಟನೇ ಇಲ್ಲ ರೀ. ಈ ಒಂದು ಯಜ್ಞದ ಅರ್ಥವನ್ನು ತಿಳಿದಾಗ ಏನಾಗತ್ತಂದ್ರೆ, ಯಜ್ಞ ಮಾಡುವ ಫಲ, ಯಜ್ಞದಿಂದ ಏನು ಫಲ ಆಗಬೇಕು ಅಂದ್ರೆ ಪೂರ್ತಿ ಅಂತಿಲ್ಲ, ದ ಪ್ರಪೋರ್ಷನ್. ತ್ರಿವೃತ್ತ ಅಂತ ಹೇಳುವ ಮೂಲಕವಾಗಿ ವಿಶ್ವ ತೇಜಸ ಪ್ರಾಜ್ಞ ಆಹೋಮ ಪ್ರಣವಂದು ಆಹೋಮ ಹೀಗೆ ನಾವು ಅರ್ಥ, ಮೂರು ಮೂರು ಮೂರನ ಗುಂಪು ನಮ್ಗೆ ಎಷ್ಟೋ ಗೊತ್ತು. ಮೂರನ ಗುಂಪಲ್ಲ ಇಟ್ಕೊಂಡೋದು ಒಂದಾದ್ರೆ ಆ ಯಜ್ಞದಲ್ಲಿ ಏನು ವಿಷಯ ಹೇಳಿದ್ದಾರೋ ಅದನ್ನ ಚಿಂತನೆ ಮಾಡುವ ಮೂಲಕವಾಗ ಪಾಪಗಳು ಹೋಗೋದು ಮಾತ್ರ ಅಲ್ಲ, ತುಂಬಾ ಉನ್ನತವಾದ ದೇವರಿಗೆ ತುಂಬಾ ಪ್ರೀತಿ ಆಗತ್ತೆ ಜ್ಞಾನ. ಸೊ ಒಂದೇ ಥಾಟ್ಲಿ ಯು ಕ್ಯಾನ್ ರೀಪ್ ದ ಮ್ಯಾಕ್ಸಿಮಮ್. ಇವ್ ಹೇಳ್ತೀವಲ್ಲ ಶ್ರಾದ್ದ ಮಾಡುವಾಗ ತಾಯಿ ತಂದೆಗಳಿಗೆ ಮಾಡ್ತೀವಿ ಅಂತ ಮಾಡಿದ್ರೆ ಲೌಕಿಕ ಅದೇ ಶ್ರಾದ್ದ ಅದೇ ಇದು ಇಲ್ಲಿ ಅಲ್ಲಿ ಇರುವಂತ ಅಂತರ್ಯಾಮಿ ಭಗವಂತನಿಗೆ ಇದು ಹೋಗತ್ತ, ಪಿತೃ ಅಂತರ್ ಪಿತೃ ದೇವತಾ ಅಂತ ಯೋಚನೆ ಮಾಡಿದ್ರೆ ಅದೇ ಮೋಕ್ಷ, ಮೋಕ್ಷ ಸಾಧನೆ ಆಗತ್ತೆ ಇನ್ಸ್ಟೆಡ್ ಆಫ್ ಲೌಕಿಕ ಸಾಧನೆ, ತಿರ್ಗಾ ತಿರ್ಗಾ ಹುಟ್ಟುವ ಸಾಧನೆ. ಇನ್ನೊಂದು ಈ ಸಂಸಾರವನ್ನೇ ಸಂಸಾರವನ್ನ ಭೇದಿಸಿ ಮೋಕ್ಷಕ್ಕೆ ಹೋಗುವ ಸಾಧನೆನೂ ಆಗ್ಬಿಡುತ್ತೆ, ಆ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಒಂದು ಅರ್ಥವನ್ನು ನೋಡೋಣ ಅಂಬೋದು ಈ ಕ್ಲಾಸ್ಲಿ ಮಾಡೋಣ ಅಂತ ಹೇಳಿದೆ. ಸೊ ಅದನ್ನ ನೋಡೋಣ. ಶುರು ಮಾಡ್ತಾ ಇದ್ದೀನಿ. ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರು ರಭೀಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೈನೋಸೌ ಶ್ರೀಪತಿರ್ ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸುವಕ್ತಾರ್ಧೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಬಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಪ್ರಣವ ಪ್ರತಿಪಾದ್ಯನು ಅನ್ಬೋದಕ್ಕೆ ಒಂದು ಮೀನಿಂಗ್ ನೋಡಿದ್ದೀವಿ. ಇನ್ನೊಂದು ಯಜ್ಞಗಳಲ್ಲಿ ಬಳಸುವಂತ ಅರ್ಥವನ್ನ ಸ್ವಲ್ಪ ಚಿಂತನೆ ಮಾಡೋಣ ಅಂತ. ಸೊ ಇದು ಏನು ಯಜ್ಞಗಳಲ್ಲಿ ಬಳಸುವಂತದ್ದು ಅಂದ್ರೆ ಇದು ಏನು ಅಂತ ಬಂದಾಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇದು ಐತ್ರೇಯ ಭಾಷ್ಯದಲ್ಲಿ ಯಜ್ಞ ಅಂದ್ರೆ ಏನು ಅಂತ, ಯಜ್ಞ ಅಂದ್ರೆ ಪೂಜೆ ಅಂತ ನಮ್ಗೆ ಗೊತ್ತು, ಅಷ್ಟೇ ಹೇಳ್ತಾ ಇಲ್ಲ. ಅಲ್ಲಿ ಯಜ್ಞ ಅಂಬೋದಕ್ಕೆ ಮುಖ್ಯವಾಗಿ ಏನ್ ಹೇಳ್ತಾರಂದ್ರೆ, ವಾಕ್ ಚಿತ್ತ ಉತ್ತರೋತ್ತರ ಕ್ರಿಯಾ ಅಂತ. ಅಂದ್ರೆ ಯಜ್ಞ ಅಂಬೋದೇ ನಾವು ಹೋಮ ಮಾಡೋದು ಅಂತ ನಾವು ಇವಾಗ ಬಳಸ್ತೀವಿ. ಹೋಮ ಮಾಡೋದು ಮುಖ್ಯ ಉದ್ದೇಶ, ಆ ಕರ್ಮ ಮುಖ್ಯ ಉದ್ದೇಶ ಅಲ್ಲ ಅಂತ. ವಾಕ್ನಿಂದ ಹೇಳುವುದು ಅಂದ್ರೆ ಒಂದು ಮಂತ್ರದ ಅರ್ಥವನ್ನ ತಿಳಿದು ವಾಕ್ನಿಂದ ಅದನ್ನ ಉಚ್ಚಾರಣೆ ಮಾಡೋದು. ನಾವು ಮಂತ್ರಕ್ಕೆ ಅಧಿಕಾರಿ ಇಲ್ಲ, ಸರಿ, ಎನಿ ಅದರ್ ಥಿಂಗ್, ಉಚ್ಚಾರ ಬಾಯಿನಿಂದ ಹೇಳೋದು, ಆಮೇಲೆ ಚಿತ್ತದಿಂದ, ಮನಸ್ಸಂತ ಹೇಳ್ತಾ ಇಲ್ಲ, ಚಿತ್ತ ಅಂತ. ಚಿತ್ತ ಅಂದ್ರೆ ಮೆಮರಿ, ನೆನಪು. ನೆನಪು ಹೇಗೆ ಬರುತ್ತೆ? ಗುರುಗಳು ಹೇಳಿಕೊಟ್ಟದ್ದು, ಗುರುಗಳು ಚೆಂದಾಗಿ ಹೇಳಿ ಅದೆಲ್ಲ ಮಾಡಿದ್ದಾಗ ಅದನ್ನ ಡಿಸ್ಕಷನ್ ಇತ್ಯಾದಿ ಮಾಡಿ ನೆನಪಲ್ಲಿ ಇಟ್ಕೊಳ್ತೀವಲ್ಲ ಅದನ್ನ. ಸೊ ನೆನಪಿನ ಕೋಶ, ನೆನಪಲ್ಲಿ ಅದ್ರ ಬಗ್ಗೆ ಆಗುವಂತ ಮಂತ್ರಗಳ ಬಗ್ಗೆ ಆಗುವಂತ ಆ ಚಿಂತನ ಮಂಥನ ಅದನ್ನ ಹೇಳ್ತಾರೆ. ಸೊ ವಾಕ್ ಚಿತ್ತ ಉತ್ತರೋತ್ತರಂ, ಅದು ಎಷ್ಟೆಷ್ಟೆಷ್ಟೆಷ್ಟು ಲೆವೆಲ್ಲಿ ತೆರಕೊಳ್ಳುತ್ತೋ ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ನಾವು ಅನುಸಂಧಾನ ಅಂತ ಹೇಳೋದು ಇದನ್ನೇ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅನುಸಂಧಾನ. ಸೊ ಈ ಅನುಸಂಧಾನದಿಂದ ಮಾಡುವ ಆ ಒಂದು ಯಜ್ಞ ಪ್ರಕ್ರಿಯೆ ಅದನ್ನು ಯಜ್ಞ ಅಂತ ಕರೀತಾರೆ. ದೇವರನ್ನು ಯಾರನ್ನ ಪೂಜೆ ಮಾಡ್ತೀವೋ ಅವನನ್ನು ಯಜ್ಞ ಅಂತ ಕರೀತಾರೆ. ಯಾವುದರಿಂದ ಮಾಡ್ತೀವಿ, ಹೋಮ ಆಹುತಿ ಇತ್ಯಾದಿಗಳಿಂದ ಮಾಡ್ತೀವಿ ಅದನ್ನು ಯಜ್ಞ ಅಂತ ಕರೀತಾರೆ. ಸೊ ಹೀಗೆ ಯಜ್ಞ ಎಂಬುದಕ್ಕೆ ಅನೇಕ ಅರ್ಥಗಳು. ಸೊ ಯಜ್ಞ ಅಂದ ಮೂಲತಃ ಹೀಗೆ. ಸೊ ಮನಸ್ಸು ಅಂದ ಚಿತ್ತ ಮತ್ತು ವಾಕ್ ಇದನಿಂದ ಇದನ್ನ ಚೆಂದಾಗಿ ಗ್ರಹಣ ಮಾಡಿ ಮಾಡುವ ಕ್ರಿಯೆಗಳು ಅಂತ ಇದನ್ನ ಕರೀತಾರೆ ಯಜ್ಞಕ್ಕೆ. ಈ ಯಜ್ಞಗಳಲ್ಲೇ ಶ್ರೇಷ್ಠವಾದ ಯಜ್ಞ, ಯಜ್ಞದಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ ಯಜ್ಞದಲ್ಲಿ ಆ ಮಂತ್ರ ಸಮುದಾಯ ಬಳಸಿ ಮಾಡುವಂಥದ್ದು ಆ ಮಂತ್ರಗಳು ಅಂತ ಹೇಳ್ತಾರೆ. ಮಂತ್ರಗಳಿಗೆ ಉಕ್ತ ಅಂತ ಕರೀತಾರೆ. ಉಕ್ತ ಅಂದ್ರೆ ಮಂತ್ರಗಳು. ಈ ಮಂತ್ರಗಳಲ್ಲಿ ದೊಡ್ಡದಾದದ್ದಕ್ಕೆ ಮಹದುಕ್ತ ಅಂತ ಕರೀತಾರೆ. ಮಹದುಕ್ತ ಅಂದ್ರನು, ಆಮೇಲೆ ಬೃಹತಿ ಸಹಸ್ರ ಅಂತರನು, ಎಲ್ಲವೂ ಒಂದೇ ಅರ್ಥ. ಸೊ ಅದರಲ್ಲಿ ಶ್ರೇಷ್ಠವಾದದ್ದು ಈ ಮಹದುಕ್ತ ಆರ್ ಏನು ಬೃಹತಿ ಸಹಸ್ರ. ನಮಗೆ ಬೃಹತಿ ಸಹಸ್ರ ಅಂದ್ರೆ ಚೆನ್ನಾಗಿ ಗೊತ್ತು, ಕೇಳಿದ್ದೀವಿ. ಬೃಹತಿ ಸಹಸ್ರ ಇದು ಬಂದು 30 ದಿವಸ ಮಾಡುವಂತ ಯಜ್ಞಗಳಲ್ಲಿ 25th day ಮಾಡುವಂತಹದ್ದು ಮಧ್ಯಾಹ್ನ ಬೃಹತಿ ಸಹಸ್ರ ಮಹಾವ್ರತ ಅಂತನು ಇದನ್ನ ಕರೀತಾರೆ. ಮಹಾವ್ರತವನ್ನ ಮಾಡ್ತಾರಂತ. ಆ ಮಹಾವ್ರತವನ್ನ ಇದು ಮಾಡುವಾಗ ಆ ಯಜ್ಞಗಳು ಬಗ್ಗೆ ಬರುತ್ತೆ. ಯಜ್ಞಗಳು ಎಲ್ಲ ಪಂಚ ಪಂಚ ಯಜ್ಞಗಳು, ಯಜ್ಞ ಅಂದ್ರೆ ಐದರ ಗುಂಪೆ. ಯಜ್ಞಗಳು 5 ವಿಧವಾಗಿದೆ ಅಂತ ಹೇಳ್ತಾರೆ. ಇದು ಹೇಗೆ ಯಜ್ಞಗಳು ಹೇಗೆ 5 ವಿಧವಾಗಿದೆ ಅಂದ್ರೆ, ಇದು ಹೇಳ್ತಾರ ಯಜ್ಞ ಯಾಕೆ 5 ಆಯ್ತು ಅಂದ್ರೆ ಹೇಳ್ತಾರ ಯಜ್ಞ ಎಂಬುದು ಏನು, ಅಗ್ನಿಯಲ್ಲಿ ಮಾಡುವಂತ ಕಾರ್ಯ, ಅಗ್ನಿಹೋತ್ರ ಅಂತ ಹೇಳ್ತಾರೆ. ಅಗ್ನಿಹೋತ್ರ ಅಂತ ಮಾಡ್ತಾರಂತ ಅಂದ್ರೆ ದಿನಾಗ್ಲು ಮಾಡುವಂತ ಪೂಜೆಗಳು. ನಮಗೆ ನಮ್ಮ ಭಾಷೆಯಲ್ಲಿ ಅಂದ್ರೆ ದಿನಾಗ್ಲು ಮಾಡುವಂತ ಪೂಜೆಗಳು, ಮಂತ್ರ ಇದೆಲ್ಲ ಮಾಡ್ತೇವೆ ಪೂಜೆಗಳು. ಆರ್ ಎಲಿಜಿಬಲ್ ಅಧಿಕಾರಿಗಳು ಅಗ್ನಿಯಲ್ಲಿ ಮಾಡುವಂಥದ್ದು. ಅಲ್ಲಿ ಏನ್ ಮಾಡ್ತಾರೆ, ತುಪ್ಪ ಹಾಕ್ತಾರೆ, ಹಾಲು ಹಾಕ್ತಾರೆ, ತುಪ್ಪನೇ ಮೇಯ್ನ್ ಆಗಿ ತುಪ್ಪನೇ ಹಾಕೋದು. ಇದನ್ನ ಅಗ್ನಿಹೋತ್ರ ಅಂತ, ಅಗ್ನಿಕ್ರಿಯೆ ಅಂತ ಮಾಡ್ತಾರೆ ಅಗ್ನಿಹೋತ್ರ ಅಂತ ಹೇಳಿ. ಇದನ್ನ ಬಂದು ವಿಶೇಷ, ಇದಕ್ಕೆ ಇನ್ನು ವಿಶೇಷವಾಗಿ ಅಮಾವಾಸ್ಯ ಪೂರ್ಣಿಮಾದಲ್ಲಿ ಮಾಡಿದ್ರೆ ದರ್ಶ ಪೂರ್ಣಿಮಾ ಅಂತ ಅದಕ್ಕೆ ಹೇಳ್ತಾರೆ. ಇದು ಅಗ್ನಿಹೋತ್ರನೇ ಇದ್ಲಿ ವಿಶೇಷ. ಆಮೇಲೆ ನೆಕ್ಸ್ಟ್ ಬಂದು ಚಾತುರ್ಮಾಸ್ಯ ಅಂತ ಅಂದ್ರೆ ನಮ್ಮ ಚಾತುರ್ಮಾಸ್ಯ ಅಂದ್ರೆ ನಾವು ವ್ರತ ಇರ್ತೀವಿ, ಹಾಗಲ್ಲ. ಈ 4 ಅಂದ್ರೆ ಇದು ಕೊನೆ 4 ತಿಂಗಳು ಅಂತಾರ. ಕಾರ್ತಿಕ ಮಾಸ ಆ ಕಾಲದಲ್ಲಿ ಅದೇ ಕೊನೆ. ಅದಕ್ಕೆ ನೆಕ್ಸ್ಟ್ ಮಾರ್ಗಶೀರ ಬಂದಾಗ ಮಾರ್ಗಶೀರ ಮಾಸಾನ ಮಾರ್ಗಶೀರ್ಷ ಅಂತ ಹೇಳುವಾಗ ಅದು ಫಸ್ಟ್ ಅಂತ ಆ ಕಾಲದಲ್ಲಿ ಪರಿಗಣನೆಯಲ್ಲಿ ಕೇಶವ ಬರ್ತಾನಂತ ಹಾಗೆ ಅವ್ರ ಚಿಂತನೆ. ಸೊ ಕೊನೆಯಲ್ಲಿ ಕೊನೆ 4 ತಿಂಗಳು ಇಡೀ ವರ್ಷ ಮಾಡಿದ್ದು ಅದನ್ನ ಸಮರ್ಪಣೆ ಮಾಡೋದು, ಅದಕ್ಕೆ ಚಾತುರ್ಮಾಸ್ಯ ಅಂತ ಹೇಳಿ ಇದೇ ಅಗ್ನಿ ಕಾರ್ಯ ವಿಶೇಷವಾಗಿ ಅಲ್ಲಿ ಮಾಡ್ತಾರಂತೆ. ಇದು ಆದ ಮೇಲೆ 3 ಅಗ್ನಿ ಕಾರ್ಯಗಳು, ಇದು 3 ನಿತ್ಯ ಅಂತಾನೆ ಕರೆಯಲ್ಪಡುತ್ತೆ. ಯಾಕೆಂದ್ರೆ ಆಯಾ ಕಾಲದಲ್ಲಿ ನಿತ್ಯ ಮಾಡುವಂತ, ನಿತ್ಯ ಅಂದ್ರೆ ಡೈಲಿ ಅಂತ ಅರ್ಥ ಅಲ್ಲ, ಡೈಲಿ ಮಾಡುವಂತದ್ದು ಅಗ್ನಿ ಕಾರ್ಯ ಅಗ್ನಿಹೋತ್ರ ಇದು ವಿಶೇಷವಾಗಿ ಮಾಡ್ತಾರೆ. ಇದು ಆದ ಮೇಲೆ ಇಲ್ಲಿ ಇನ್ ಅಡಿಷನ್ ಟು ತುಪ್ಪ ಏನ್ ಹಾಕ್ತಾರೆ, ಕ್ಷತ್ರಿಯರಾಗಿದ್ರೆ ಅವರು ಪಶುಬಲಿಯನ್ನ ಅವ್ರಿಗೆ ವಿಹಿತ, ಪಶುಬಲಿ ಅವ್ರಿಗೆ ವಿಹಿತ ಅಂದ್ರೆ ಕಾಡುಗಳಿಗೆ ಹೋಗಿ ಆ ದುಷ್ಟ ಪ್ರಾಣಿಗಳು ಅದನ್ನೆಲ್ಲ ಬೇಟೆ ಆಡೋದು, ಅದನ್ನ ದೇವರಿಗೆ ಅರ್ಪಣೆ ಮಾಡಿ ಊಟ ಮಾಡೋದು, ಇದು ಅವ್ರಿಗೆ ವಿಹಿತ. ಸೊ ಅವ್ರಿಗೆ ಅದು ಅದಕ್ಕೆ ಪಶು ಯಾಗ ಅಂತ ಮಾಡ್ತಾರೆ. ಆಮೇಲೆ ಅದನ್ನ ಶಾಖಾಹಾರಿಗಳು ಅವ್ರು ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ ಸೋಮರಸ, ಸೋಮ ಅದು ಒಂದು ಬಳ್ಳಿ ಅಂತ, ಸೋಮ ಬಳ್ಳಿ ಅಂತ ಸೋಮನ ಕಿರಣದಿಂದ ಅಭಿವೃದ್ಧಿ ಆಗುವಂತ ಅದರ ರಸವನ್ನ ಇದು ಇದೆ. ಅಗ್ನಿಹೋತ್ರದಲ್ಲಿ ಇರುವಂತ ತುಪ್ಪ ಅಂತೂ ಇದ್ದೇ ಇದೆ, ತುಪ್ಪ ಹಾಲು ಉಂಟೆ ಉಂಟು, ಅದ್ರ ಜೊತೆಲಿ ಇದನ್ನ ಮಾಡ್ತಾರೆ, ಇದಕ್ಕೆ ಸೋಮಯಾಗ ಅಂತ. ಸೊ ಈ ಯಾಗ ಐದು ರೀತಿಯಾಗಿ ಇದೆ ಅಂತ. ಈ ಐದು ರೀತಿಯಾಗಿ ಇರುವುದರಲ್ಲಿ ಐದು ಮಂತ್ರಗಳು, ಈ ಐದು ಮಂತ್ರಗಳು ಟೋಟಲಿ ನಾಲ್ಕು ಅಕ್ಷರಗಳ ಮಂತ್ರ, ಓ ಶ್ರಾವ್ಯ ಔಸ್ ಅಸ್ತು ಶ್ರೌಷತ್ ಅಂತ ಇತ್ಯಾದಿ ಮಂತ್ರಗಳು, 17 ಮಂತ್ರಗಳು, 17 ರಾದರ್ 17 ಅಕ್ಷರಗಳು ಇರುವಂತ ಅದನ್ನ ಹೇಳ್ತಾರೆ, ಗ್ರೂಪ್ ಮಾಡ್ತಾರೆ. ಒಂದು ನಾಲ್ಕು ಅಕ್ಷರಗಳು ಇರೋದು, ಆಮೇಲೆ ಇನ್ನೊಂದು ಸಿಪೆ ಚತುರ್ಭಿ ನಾಲ್ಕು ಅಕ್ಷರ ಇರುವಂತ ಒಂದು ಮಂತ್ರ, ಆಮೇಲೆ ಇನ್ನೊಂದು 4 ಅಕ್ಷರ ಇರುವಂತ ಇನ್ನೊಂದು ಮಂತ್ರ, ಆಮೇಲೆ 2 ಅಕ್ಷರ ಯಜ ಅಂತ ಇರುವಂತ ಒಂದು ಮಂತ್ರ, ಆಮೇಲೆ ಯಜಾಮಹೆ ಅಂತ ಹೇಳುವುದು 5 ಅಕ್ಷರ, ಆಮೇಲೆ ವಶಟ್ ಅಂತ 2. ಸೊ ಹೀಗೆ ಇದು 5 ಆಗತ್ತೆ. ಇಲ್ಲಿ ಇದು ನಮ್ಗೆ ಜನರಲ್ ಆಗಿ ಬರೋಲ್ಲ. ಇದಕ್ಕೆ ಜಸ್ಟ್ ಯಜ್ಞ, ಯಜ್ಞ ಪುಮಾನ್, ಯಜ್ಞೇಶ್ವರ, ಯಜ್ಞ ಭಾವನ, ಯಜ್ಞ ಭೋಕ್ತ ಅಂತ ಇದಕ್ಕೆ ಒಂದೊಂದಿಕ್ಕೆನೆ ಹೆಸರು. ಇದನ್ನ ನಾವು ನೋಡ್ತೀವಿ. ಸೊ ಹೀಗೆ 5 ಇದು. ಅಲ್ಲದೆ ಈ ಒಂದು ಮಹತ್ ಬೃಹತೀ ಸಹಸ್ರ ತಗೊಂಡಿದ್ದೀವಿ, ಆ ಬೃಹತೀ ಸಹಸ್ರದಲ್ಲಿನೂ 5 ವಿಧ ಇದೆ ಅಂತ ಹೇಳ್ತಾರೆ. ಏನು 5 ವಿಧ ಅಂತ ಬಂದಾಗ ಅಲ್ಲಿ ಏನ್ ಹೇಳ್ತಾರಂದ್ರ, ಸ್ತೋಮ, ಸಾಮ, ಚಯನ, ಛಂದಸ್ಸು, ಶಸ್ತ್ರ. ಏನದು ಅಂದ್ರ, ಸ್ತೋಮ ಅಂದ್ರ ಬೇರೆ ಒಂದು ಇಲ್ಲ, ಸ್ತೋಮ ಅಂದ್ರೆ ಸ್ತುತಿ ಮಾಡುವ ಮಂತ್ರಗಳನ್ನ ಉಚ್ಚಾರ ಮಾಡುವ ಕ್ರಮ, ಇಸೊಂದು ಪದ್ಧತಿ. ಮಂತ್ರಗಳೇ ಮಂತ್ರಗರ ಗುಂಪು. ಸ್ತುತಿ ಮಂತ್ರ ಏನ್ ಮಾಡುತ್ತೆ, ದೇವರನ್ನ ಸ್ತೋತ್ರ ಮಾಡುತ್ತೆ, ಅದಕ್ಕೆ ಸ್ತೋಮ ಅಂತ. ಇದಕ್ಕೆ ಒಂದು ಕ್ರಮ, ಹೇಗೆ ಹೇಳಬೇಕು ಅಂದ್ರೆ ನಾವು ಡಿಸೈಡ್ ಮಾಡಿ ಹೇಳೋದಲ್ಲ, ಎಲ್ಲೆಲ್ಲಿ ಯಾವ ಯಾವ ಕ್ರಮವನ್ನ ಬಳಸಬೇಕು ಅಂಬೋದು ಅಲ್ಲೇ ಕೊಟ್ಟಿರ್ತಾರೆ. ಆ ಒಂದು ಕಲ್ಪ ಗೃಹ್ಯ ಸೂತ್ರ ಕಲ್ಪಸೂತ್ರದಲ್ಲಿ ಕೊಟ್ಟಿರ್ತಾರೆ ಈ ಕ್ರಮಗಳಿದೆಲ್ಲ. ಇದು ಈ ಕ್ರಮ, ಅದಕ್ಕೆ ಸ್ತೋಮ ಅಂತ ಹೇಳ್ತಾರೆ. ಈ ಸ್ತೋಮಗಳು, ಈ ಕ್ರಮಗಳು ನಾವು ಹೇಳ್ತೀವಲ್ಲ, ಆವೃತ್ತಿ ಮಾಡ್ತೀವಿ, ಇದು ಕೊನೆಯಿಂದ ಮಾಡೋದು, 2ನೇ ಶ್ಲೋಕದಿಂದ ಮಾಡೋದು, ಹೀಗೆ ಇದು ಇದೆಲ್ಲ ಮಾಡ್ತಾರಲ್ಲ, ರಾಯರ ಅಷ್ಟೋತ್ರ ಮಾಡ್ತಾರ, ಆಮೇಲೆ ವಾಯುಸ್ತುತಿ, ಪುರಶ್ಚರಣ ಇತ್ಯಾದಿಗಳೆಲ್ಲ, ಯಾವ್ದು ಬೇಕೋ ಅದನ್ನ ಶುರು ಮಾಡಿ ಆವೃತ್ತಿ ಮಾಡ್ತಾ ಬರೋದು ಇತ್ಯಾದಿ ಅನೇಕ ರೀತಿಯಾಗಿ ಮಾಡ್ತಾರೆ. ಬಟ್ ಆಕ್ಚುಲಿ ಅದು ವೇದಗಳಲ್ಲಿ ಮಾಡುವಂಥದ್ದು. ಯಾಕೆಂದ್ರೆ ಹೇಗೆ ಚೇಂಜ್ ಮಾಡಿದ್ರು ಮೀನಿಂಗ್ ಬರುತ್ತೆ, ಅದರ್ ಥಿಂಗ್ಸ್ಲಿ ಅದು ಮೀನಿಂಗ್ ಬರಲ್ಲ. ಇವಾಗ ನಾವು ಬಂದು ಮಂಗಳಾಚರಣ ಶ್ಲೋಕ, ಮಂಗಳಾಚರಣ ಸಂಧಿ ಬಿಟ್ಟುಬಿಟ್ಟು ಸಕಲ ದುರಿತ ನಿವಾರಣ ಸಂಧಿಯಿಂದ ಶುರು ಮಾಡ್ತೀವಿ ಅಂದ್ರೆ ಆಗಲ್ಲ, ಅದು ವೇದಗಳಲ್ಲಿ ಹೇಗೆ ಬೇಕಾದ್ರೆ ಆಗತ್ತೆ. ಸೊ ಅದು ವೇದಗಳ ಅಕ್ಷರಗಳು ಹಾಗೆ ಆಗತ್ತೆ. ಸೊ ಈ ಒಂದು ಕ್ರಮ, ಈ ಸ್ತೋಮ ಅಂಬೋದು ಈ ಕ್ರಮ ಅಂದ್ರೆ ಈ ಹೇಗೆ ಹೇಳೋದು ಅಂಬ ಈ ಕ್ರಮಗಳು ಬಂದು ಅನೇಕ ಇದ್ರೂ ಇಲ್ಲಿ 5 ಬಳಸ್ತಾರೆ. ಇದು ಯಾಕೆ ಪಂಚ ಉಪಾಸನೆ ಅಂತ ಅಲ್ಲಿ. ಆಮೇಲೆ ಸಾಮ ಅಂದ್ರೆ ಆ ಸ್ತೋಮಗಳನ್ನ ಯಾವ ರಾಗದಲ್ಲಿ ಹೇಳಬೇಕು ಅಂಬೋದು ಅದು ಪಂಚವಿಧ. ಆಮೇಲೆ ಚಯನ ಅಂದ್ರೆ ಅದು ಆ ಒಂದು ಗರುಡನ ಆಕಾರ, ನೀವೆಲ್ಲ ಫೋಟೋಸ್ ನೋಡಿರ್ತೀರ, ಗರುಡನ ಆಕಾರದಲ್ಲಿ ಮಾಡಿರ್ತಾರೆ, ಅದಕ್ಕೆ 5 ಭಾಗಗಳಿರುತ್ತೆ ಅವಯವಗಳು. ಸೊ ಅದು 5 ಇರುತ್ತೆ. ಆಮೇಲೆ ಆ ಛಂದಸ್ಸು, ಬಳಸುವ ಛಂದಸ್ಸು, ಮಂತ್ರಗಳ ಛಂದಸ್ಸು 5 ಕೊಡ್ತಾರೆ. ಆಮೇಲೆ ಶಸ್ತ್ರ ಅಂದ್ರೆ ಆ ಮಂತ್ರಗಳು, ಈ ಮಂತ್ರ ಯಾವ ಮಂತ್ರವನ್ನ ಆಯ್ಕೆ ಮಾಡ್ಕೋಬೇಕು ಎಂಬುದು ಕೊಡ್ತಾರೆ. ಇದು ಅದು ಇಲ್ಲಿ ನಮಗೆ ಪ್ರಸ್ತುತ ಆದದ್ದು ಸ್ತೋಮ, ಸ್ತುತಿ. ಯಾಕಂದ್ರೆ ಪ್ರಣವ ಅಂದ್ರೆ, ಪ್ರಣವ ಅಂದ್ರೆ ಪ್ರಕೃಷ್ಟ, ನವ ಅಂದ್ರೆ ನವಸ್ತುತವು ಅಂತ, ಪ್ರಕೃಷ್ಟವಾಗಿ ಇರುವಂತಹ ಸ್ತೋತ್ರಗಳು ಅಂತಾನೆ ಅರ್ಥ ಅದಕ್ಕೆ ಬರುತ್ತೆ. ಅಲ್ಲಿ ಪ್ರಣವದಿಂದ ಪ್ರತಿಪಾದ್ಯನಾದಂತಹ ಭಗವಂತ ಆಯ್ತು. ಇದು ಮಾಡುವಾಗ ಈ ಸ್ತೋತ್ರಗಳನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ, ಅದೇ ಸ್ತೋತ್ರಗಳನ್ನ ಹೇಳುವಾಗ ಪ್ರಣವ ಪ್ರತಿಪಾದ್ಯ ತೃಣಾಮದಿ ತನುವಿನೊಳು ತ್ರಿಸ್ಥಾನಗ ಅನಿರುದ್ಧನು ಅಂತ ಇಲ್ಲಿ ಹೇಳಿದ್ದಾರೆ. ತೃಣಾಮದಿ ತನುವಿನೊಳು ತ್ರಿಸ್ಥಾನಕ ಅನಿರುದ್ಧ, ಇದನ್ನ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ತಗೊಳ್ತಾರೆ. ಈ ಕ್ರಮವನ್ನ ಬಳಸ್ತಾರೆ. ಇದು ಬಳಸಿದಾಗ ಫಸ್ಟ್ ದೇಹವನ್ನ ತಗೊಳ್ತಾರೆ, ನಮ್ಮ ತನುವಿನೊಳಗೆ ತಗೊಳ್ತಾರೆ. ಈ ತನುವಿನೊಳಗೆ ಏನಿದೆ, 24 ತತ್ವಗಳು ಇದೆ. ಈ 24 ತತ್ವದಲ್ಲಿನೂ ಅನಿರುದ್ಧ ಇದೆ, ಎಲ್ಲರೂ ಇದ್ದಾರೆ. ಅನಿರುದ್ಧ ಹೇಗಿದ್ದಾನೆ ಅಂದ್ರೆ, 3 ರೀತಿಯಲ್ಲಿ ಇದ್ದಾನೆ, 3 ಕಡೆ ಇದ್ದಾನೆ ಅಂತ ಹೇಳ್ತಾರೆ. ಯಾವ 3 ಕಡೆ ಇದ್ದಾನೆ ಅವನು ಅಂತ ಅಂದಾಗ ಅಲ್ಲಿ ಹೇಳ್ತಾರೆ, ಈ ಅನಿರುದ್ಧ ಯಾವ 3 ರೀತಿ ಇದ್ದಾನೆ ಅಂದ್ರೆ, ಅಧ್ಯಾತ್ಮ ಅನಿರುದ್ಧ, ಅಧಿಭೂತ ಅನಿರುದ್ಧ, ಅಧಿದೈವ ಅನಿರುದ್ಧ ಅಂತ ಇವನು 3 ಸ್ಥಾನದಲ್ಲಿ ಇದ್ದಾನೆ ಅಂತ ಚಿಂತನೆ. ಈ ಮೂರು ಸ್ಥಾನದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿ ಏನು ಮಾಡ್ತಾರೆ ಇಲ್ಲಿ ಅವರು ಮಾಡುವಂತ ಪ್ರಕ್ರಿಯೆ. ಒಂಬತ್ತು ಮಂತ್ರಗಳನ್ನು ಇಲ್ಲಿ ನೀವು ಕೇಳಿರ್ತೀರ, ಅಗ್ನಿಮೇಳೆ ಪುರೋಹಿತಂ ಇತ್ಯ, ಇದನ್ನ ಎಲ್ಲರೂ ಕೇಳಿರ್ತೀರ. ಆ ಮಂತ್ರ ಫಸ್ಟ್ ಋಕ್ ಒಂದು ಸೂಕ್ತ ಇದೆಲ್ಲ ಅಲ್ಲಿ, ಟೋಟಲಿ ಅಲ್ಲಿ ಒಂಬತ್ತು ಮಂತ್ರಗಳಿದೆ, ಅದನ್ನ ತಗೊಳ್ತಾರೆ. ಒಂಬತ್ತು ಮಂತ್ರಗಳಿದೆ ಅಲ್ಲಿ. ಈ ಒಂಬತ್ತು ಮಂತ್ರಗಳನ್ನ ತಕೊಂಡು ಇದನ್ನ ಹೇಗೆ ಮಾಡ್ತಾರಂದ್ರೆ ಮೂರು ಗುಂಪು, ಯಾಕೆಂದ್ರೆ ಮೂರಲ್ಲಿ ಇದ್ದಾನೆ ಅಂತ ಬಂತಲ್ಲ ಅನಿರುದ್ಧ, ಎಲ್ಲಿ ಇದ್ದಾನೆ? ಇಪ್ಪತ್ನಾಲ್ಕು ತತ್ವಗಳು ಆಯ್ತು. ಇಪ್ಪತ್ನಾಲ್ಕು ತತ್ವದಲ್ಲಿ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಹೀಗಿದ್ದಾನೆ ಅಂತ ಆಯ್ತು. ಅಧ್ಯಾತ್ಮ, ಅಧ್ಯಾತ್ಮದಲ್ಲಿ ಅವನು ಹೇಗಿದ್ದಾನೆ, ಅಧಿಭೂತದಲ್ಲಿ ಹೇಗಿದ್ದಾನೆ, ಅಧಿದೈವದಲ್ಲಿ ಹೇಗಿದ್ದಾನೆ. ಅಧ್ಯಾತ್ಮ ಅಂದ್ರೆ ಏನು ಅಂತ ಹೇಳ್ತಾರೆ? ಅಧ್ಯಾತ್ಮ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಇಪ್ಪತ್ನಾಲ್ಕು ತತ್ವಗಳು, ನಮ್ಮ ದೇಹದಲ್ಲೇ ಇರುವಂತ ಇಪ್ಪತ್ನಾಲ್ಕು ತತ್ವಗಳು. ಅಲ್ಲಿ ಅವನು ಅನಿರುದ್ಧ ಇದ್ದಾನಂತ ಇಲ್ಲಿ ಸ್ವಲ್ಪ ಅಧ್ಯಾತ್ಮ ಅಂತಾನೆ ಇದಕ್ಕೆ ಕರೀತಾರೆ. ನಂತರ ನಮ್ಮ ದೇಹ ಅಂಬೋದಲ್ಲಿ ಈ ಸೆಟ್ ಅಲ್ಲಿ, ಇನ್ನೊಂದು ಕಡೆ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಬೇರೆ ಬೇರೆ ಒಂದು ಕಾಂಟೆಕ್ಸ್ಟ್ ನಿಂದ ಕೊಡ್ತಾರೆ. ಇಲ್ಲಿ ಮೂರೇ, ಒಂದು ನಮ್ಮ ದೇಹ, ಆಮೇಲೆ ನಮ್ಮ ದೇಹದಲ್ಲಿ ಇರುವಂತ ಒಂದು ಇದು ಎರಡು ರೀತಿಯಿಂದ ಕೊಡ್ತಾರೆ. ಒಂದು ನಮ್ಮ ದೇಹದಲ್ಲಿ ಇರುವಂತ ಇಪ್ಪತ್ನಾಲ್ಕು, ಇದು ಸುಲಭ, ಬನಂಜಾಚಾರ್ಯ ಹೇಳೋ ಕ್ರಮ, ನಮ್ಮ ದೇಹದಲ್ಲಿ ಇರುವಂತ ಇಪ್ಪತ್ನಾಲ್ಕು ತತ್ವದಲ್ಲಿ ಅನಿರುದ್ಧ ಇದ್ದಾನೆ. ಆಮೇಲೆ ಹೊರಗಡೆ ಇರುವಂತ ಇಪ್ಪತ್ನಾಲ್ಕು ತತ್ವಗಳಿದೆ, ಅಥವಾ ನಮ್ಮ ದೇಹದಲ್ಲಿ ಇರುವಂತ ದೇವತೆಗಳ ದೇಹ ಅದು ಇಪ್ಪತ್ನಾಲ್ಕು ತತ್ವವೇ, ಅದು ಅವರಲ್ಲಿ ಇರುವಂತವನು. ಅದನ್ನ ಅಧಿಭೂತಗಳಲ್ಲಿ, ಭೂತ ಅಂದ್ರೆ ಜಡ ಅಂತ ಅಲ್ಲ ಅರ್ಥ, ಒಂದು ಕೊಟ್ಟರೆ ಹೊರಗಡೆ ಅಂತ ಆಗುತ್ತೆ. ಇಲ್ಲಿ ಈ ತನುವಿನೋಳು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಅರ್ಥ ಮಾಡಿದೀವಿ? ನನ್ನ ದೇಹ, ನನ್ನ ದೇಹದಲ್ಲಿ ಇರುವಂತ ದೇವತೆಗಳು ಅವರ ದೇಹ, ಅದಲ್ಲಿನೂ ಇಪ್ಪತ್ನಾಲ್ಕು ತತ್ವ ಇದೆ, ಅಲ್ಲಿನೂ ಈ ಅನಿರುದ್ಧ ಇದ್ದಾನೆ, ಅಧಿಭೂತ ಅಂತ ಇದ್ದಾನೆ. ಆಮೇಲೆ ಇದೇ ದೇವತೆಗಳು ಅವರವರ ಲೋಕಗಳಲ್ಲಿನೂ ಇದ್ದಾರೆ, ಅವರವರ ಲೋಕಗಳಲ್ಲಿ ಇದ್ದು, ಸೂರ್ಯ ಸೂರ್ಯ ಲೋಕದಲ್ಲಿನೂ ಇದ್ದಾನೆ, ನಮ್ಮ ಕಣ್ಣಲ್ಲಿನೂ ಇದ್ದಾನೆ ಅವನು, ಹೀಗೆ. ಸೊ ಹೀಗೇನೆ ಇದ್ದಾರೆ, ಹೊರಗೆ ಒಳಗೇನೆ ಇದ್ದಾರೆ, ಅವರವರ ಲೋಕ ನಮ್ಮ ದೇಹದಲ್ಲಿ ಅಂಗಾಂಗಗಳಲ್ಲಿ ಇರುತ್ತೆ. ಸೊ ಹೀಗೆ, ಸೊ ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಇನ್ನೊಂದು ತನುವಿನೊಳಗೆ ಅಂತ ಕೊಡದೆ ಸ್ಥೂಲವಾಗಿ ತಕೊಂಡ್ರೆ ಜನರಲ್ ಆಗಲಿ ಐತ್ರೇಯದಲ್ಲಿ ಹೇಳೋದು, ಒಂದು ನಮ್ಮ ದೇಹದಲ್ಲಿ ಇರುವಂಥದ್ದು, ಇನ್ನೊಂದು ಬರೀ ಆ ಜಡವಾದ ಪದಾರ್ಥ. ಒಂದು ನಮ್ಮ ದೇಹ ಜಡ ಇದ್ರೆ ನಾವು ಚೇತನ ಇದ್ದೀವಲ್ಲ ನಾವು, ಸೊ ಅದು ನಮ್ಮ ದೇಹದಲ್ಲಿ ನಮ್ಮ ಚೇತನ ಜೊತೆಯಲ್ಲಿ ಇರುವಂಥದ್ದು, ಇನ್ನೊಂದು ಪ್ಯೂರ್ ಪ್ಲೇ ಜಡದಲ್ಲಿ ಇರುವಂಥದ್ದು, ಪ್ಯೂರ್ ಜಡದಲ್ಲಿ ಇರುವಂಥದ್ದು, ಇನ್ನೊಂದು ಆ ಒಂದು ದೇವತಾ ರೂಪಗಳು. ಹೀಗೆ ಮೂರು ಇದೆ, ನಮ್ಮ ದೇಹದಲ್ಲಿ ಇರುವಂತ ಜಡಗಳು, ನಮ್ಮ ದೇಹದಲ್ಲಿ ನನ್ನ ಕಣ್ಣು ನನ್ನ ಮೂಗು ಹೀಗೆ ನಮ್ಮ ಅಭಿಮಾನದಿಂದ ಇರೋದು ಒಂದು, ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿ ಇರೋದು ಒಂದು, ಆಮೇಲೆ ಈ ಒಂದು ಇಪ್ಪತ್ನಾಲ್ಕು ತತ್ವಗಳಲ್ಲಿ ಇರುವಂತ ಅದು ಪ್ಯೂರ್ ಪ್ಲೇ ಜಡ, ಅಲ್ಲಿ ಇರುವಂತದ್ದು ಅಧಿಭೂತ, ಭೂತ ಅಂತಾನೆ ತಗೊಳ್ಳಿ, ಅಧಿದೈವ ಅಂದ್ರೆ ಈ ಎರಡಲ್ಲಿನೂ ಇದ್ದು ನಿಯಮನ ಮಾಡುವಂತ ಈ ದೇವತೆಗಳು. ಸೊ ಹೀಗೆ ಈ ಮೂರು ಜಾಗೆಯಲ್ಲಿನೂ ಇವನು ಇದ್ದಾನೆ ಅಂತ ಚಿಂತನೆ. ಇದಕ್ಕೆ ಇದನ್ನ ಅವರು ಬಳಸುವ ಕ್ರಮ, ಇದು ಚಿಂತನೆ. ಏನೋ ವಾಕ್ನಿಂದ ಹೇಳುವಾಗ ಈ ಚಿಂತನೆಯಲ್ಲಿ ಉತ್ತರೋತ್ತರ ಹೋಗಿ ಈ ಅನಿರುದ್ಧನನ್ನ ತ್ರಿವೃತ್ತು ಅಂತ ಚಿಂತನೆ ಮಾಡಿ ಆ ಅನಿರುದ್ಧನನ್ನ ಈ ಒಂದು ಮಂತ್ರದ ಮೂಲಕವಾಗಿ ಆಹುತಿ ಕೊಡೋದು. ಅದು ಹೇಗೆ? ಒಂಬತ್ತು ಮಂತ್ರಗಳನ್ನ ತಗೊಳ್ತಾರೆ, ಇದು ಮೂರು ಡಿವಿಷನ್ ಬಂತಲ್ಲ, ಮೂರು ಮೂರು ಗುಂಪು ಮಾಡ್ತಾರೆ. ಸೊ ಇದನ್ನ ಹೇಳುವ ಕ್ರಮ ಏನು ಅಂದ್ರೆ, ಅಗ್ನಿಮೇಳೆ ಪುರೋಹಿತ ಒಂಬತ್ತು ಶ್ಲೋಕ ಇದೆ, ಒಂಬತ್ತು ಇದು ಇದಂತ ಸ್ಟಾನ್ಸ ಇದೆ ಅಂತ, ಒಂಬತ್ತು ಶ್ಲೋಕ ಅಂತ ತಗೊಳ್ಳೋಣ, ಒಂಬತ್ತು ರುಕ್ಕುಗಳು ಇದೆ ಅಂತ ತಗೊಳ್ಳೋಣ. ಈಗ ತಕೊಂಡ್ರೆ ಫಸ್ಟ್ ರುಕ್ಕು ಹೇಳ್ತಾರೆ, ಇಲ್ಲಿ ಬರ್ದಿರುತ್ತೆ, ತ್ರಿವೃತ್ತ ಸೋಮಾಲಿ ಹೇಳ್ರಿ ಇದನ್ನ ಅಂತ ಬರ್ದಿರ್ತಾರೆ ಅಗ್ನಿಮೇಳೆ ಪುರೋಹಿತ. ಅದೇನ್ ಮಾಡೋದು, ಫಸ್ಟ್ ಶ್ಲೋಕವನ್ನ ಹೇಳಬೇಕು, ಆಮೇಲೆ ನಾಲ್ಕನೇ ಶ್ಲೋಕವನ್ನ ಹೇಳಬೇಕು, ಆಮೇಲೆ ಏಳನೇ ಶ್ಲೋಕವನ್ನ ಹೇಳಬೇಕು. ಇದು ಒಂದು ಮೂರು ಗುಂಪು, ಅಧ್ಯಾತ್ಮ, ಅಧ್ಯಾತ್ಮ, ಅನಿರುದ್ಧ, ಮೂರಾಯ್ತು. ಆಮೇಲೆ ಎರಡನೇ ಮಂತ್ರ, ಆಮೇಲೆ ಐದನೇ ಮಂತ್ರ, ಎಂಟನೇ ಮಂತ್ರ, ಇದು ಎರಡನೇ, ಇದೇನು ಅಧಿಭೂತ. ಆಮೇಲೆ ಮೂರನೇ ಮಂತ್ರ, ಆರನೇ ಮಂತ್ರ ಒಂಬತ್ತರ ಮಂತ್ರ. ಸೊ ಹೀಗೆ ಸ್ಕಿಪ್ ಮಾಡಿ ಮಾಡಿ ಆರ್ ಮೂರು ಗುಂಪು ಮಾಡಿಕೊಂಡು 1 2 3 4 5 6 7 8 9 ಇದೇ ಆರ್ಡರ್ಲಿ ಹೇಳೋದು, ಇದು ಈ ಆರ್ಡರ್ಲಿಯೇ ಹೇಳೋದು. ಹೇಳೋವಾಗ ಈ ತ್ರಿವೃತ್ತಿ ಏನಂದ್ರೆ ಮಿಕ್ಸ್ ಆಗಿದೆ ನೋಡಿ, ತ್ರಿವೃತ್ತಿ ಎಲ್ಲ ಬೆರೆಸಿ 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 ತನುವಿನೊಳಗೆ ಆ ಮೂರು ಜಾಗೆಯಲ್ಲಿನೂ ಎಲ್ಲ ಬೆರೆತು ಇದ್ದಾನೆ ಅನಿರುದ್ಧ. ಅಧ್ಯಾತ್ಮದಲ್ಲಿ ಇದ್ದಾನೆ, ನಮ್ಮ ದೇಹದಲ್ಲಿ ಇದ್ದಾನೆ, ಅಲ್ಲಿರುವಂತ ಜಡ ಪ್ಯೂರ್ ಪ್ಲೇ ಜಡಗಳಲ್ಲಿ ಇದ್ದಾನೆ ಅವನು, ಆಮೇಲೆ ಅಲ್ಲಿರುವಂತಹ ದೇವತೆಗಳಲ್ಲಿ ಇದ್ದಾನೆ. ಸೊ ಕಂಪ್ಲೀಟ್ ಆಗಿ ಈ ಮೂರು ರೀತಿಯಾಗಿ ಪರ್ವೇಶನ್ ಆಗಿದೆ, ಮೂರು ರೀತಿಯಾಗಿ ಬೆರೆಸಿ ಇದ್ದಾನೆ ಅಲ್ಲಿ. ಸೊ ಹೀಗೆ ಇದನ್ನ ತ್ರಿವೃತ್ ಅಂತ ಹೇಳ್ತಾರೆ. ಸೊ ಇದನ್ನ ತ್ರಿವೃತ್ ಇದನ್ನಿಂದ ಸ್ತೋತ್ರ ಮಾಡೋದು ತ್ರಿವೃತ್ತು ಸೋಮ ಆಗತ್ತಂತ. ಸೊ ಹೀಗೆ ಮಾಡ್ತಾ ಇದ್ರು. ಸೊ ದೇಹದಲ್ಲಿ ಈ ಜಾಗ ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತ ತಕೊಳ್ಳೋದು. ಇದನ್ನೇ ಸ್ವಲ್ಪ ವ್ಯತ್ಯಾಸ ತಗೋಬೇಕು ಅಂದ್ರೆ ಅಧ್ಯಾತ್ಮ ಅಂತ ನಮ್ಮ ದೇಹ ಅಂತ ತಗೊಳ್ಳೋದು, ಆಮೇಲೆ ನೆಕ್ಸ್ಟ್ ನಮ್ಮ ಇಂದ್ರಿಯಗಳು ಅಂತ ತಗೊಳ್ಳೋದು, ಆಮೇಲೆ ನಮ್ಮ ಮನಸ್ಸು, ಹೀಗೇನು ದೇವತೆಗಳನ್ನು ಇಟ್ಟುಕೊಳ್ತೀವಿ ನಾವು. ಸೊ ಹೀಗೆ ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತ ಈ ರೀತಿಯಾಗಿ ಅನಿರುದ್ಧನನ್ನ ತ್ರಿವೃತ್ತು ಅಂತ ಹೇಳಿ ಇದನ್ನ ತ್ರಿವೃತ್ತು ಸೋಮ ಅಂತ, ಇದು ಅನಿರುದ್ಧ. ಆಮೇಲೆ ನೆಕ್ಸ್ಟ್ ಬಂದು ಪಂಚದಶ ಅಂತ, ಪಂಚದಶ ಅಂದ್ರೆ 15 ಅಂತ ಅರ್ಥ. ಈ 15 ಹೇಗ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಬಂದು ಪ್ರದ್ಯುಮ್ನ ಸೃಷ್ಟಿಯನ್ನ ತಗೊಳ್ತಾರೆ. ಮೂರು ಮೂರು ಆಯ್ತಲ್ಲ, ಇದನ್ನ ಒಂದು ಆರಂಭದಲ್ಲಿ ಸೃಷ್ಟಿ ಪೂರ್ತಿ ಬರಕ್ ಮುಂಚೆ ಮಾಡಿದ, ಆಮೇಲೆ ಪಂಚಭೂತವನ್ನ ವಿಸ್ತಾರ, ಪಂಚೀಕರಣ ಅಂತ ಕೇಳ್ತೀವಲ್ಲ, ಅದು ವಿಸ್ತಾರ ಮಾಡ್ತಾನ. ಅದು ವಿಸ್ತಾರ ಮಾಡುವಾಗ ಹೇಗೆ ಹೇಳ್ತಾನೆ, ಇದೇ ಪ್ಯಾಟರ್ನ್. ಏನ್ ಪ್ಯಾಟರ್ನು? ಅಧ್ಯಾತ್ಮ ಅಧಿಭೂತ ಅಧಿದೈವ, ಇದೇ ಮೂರು. ಆದ್ರೆ ಇಲ್ಲಿ ಇಟ್ಕೊಳ್ಳೋದು ಏನು ಅಂದ್ರೆ ಮೂರೇ ಮಂತ್ರ ತಕೊಳ್ತಾರೆ. ಮೂರೇ ಮಂತ್ರ ತಕೊಂಡು ಹೇಗೆ ಮಾಡೋದು ಅಂದ್ರೆ ಅಧ್ಯಾತ್ಮ ಪ್ರದ್ಯುಮ್ನ ಅಂದ್ರೆ ಇಲ್ಲಿ ಏನು ಅಂದ್ರೆ ಪಂಚಭೂತಗಳನ್ನು ತಕೊಳ್ತಾರೆ. ಈ ಅಧ್ಯಾತ್ಮ ಪ್ರದ್ಯುಮ್ನ ಹೇಗಿದ್ದಾನಂದ್ರೆ ನಮ್ಮ ದೇಹದಲ್ಲಿ ಈ ಪಂಚಭೂತ ಒಂದೊಂದಿಲ್ಲ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂತ ಪಂಚಭೂತದಲ್ಲಿನು ಅವನು ಪ್ರದ್ಯುಮ್ನ ಇದ್ದಾನೆ ನಮ್ಮ ದೇಹದಲ್ಲಿ. ಆಮೇಲೆ ಹಾಗೆ ನಮ್ಮ ದೇಹದಲ್ಲಿ ನಮ್ದು ಅಂತ ನಾವು ಭಾವನೆ ಮಾಡ್ತೀವಿ ಅಲ್ಲಿ ಇದ್ದಾನೆ. ಆಮೇಲೆ ಪ್ಯೂರ್ ಪ್ಲೇ ಜಡಗಳು ಇರತ್ತಲ್ಲ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಪ್ಯೂರ್ ಪ್ಲೇ ಜಡ ಅಲ್ಲಿ ಚೇತನದ ನಮ್ದು ಅಂತಿಲ್ಲ. ನಾವು ನಮ್ಮ ದೇಹ ನಮ್ಮ ಇದು ಅಂತ ಇರೋದು ಚೇತನ ಸಹಿತವಾಗಿರೋದು ಅದು ಒಂದು ನಮ್ಮ ದೇಹ. ಆಮೇಲೆ ಇಲ್ಲಿ ಇರೋದು ಒಳಗಡೆ ಹೊರಗಡೆ ಇರುವಂತ ಆ ಪಂಚಭೂತಗಳು. ಇಲ್ಲಿ ಇರೋದು ಅದು ಅಧಿಭೂತ ಪ್ರದ್ಯುಮ್ನ. ಏನಾಯ್ತು? 5 5 10 ಆಮೇಲೆ ಇವಾಗೆ ಈ ಪಂಚಭೂತದಲ್ಲಿ ಜಡವೂ ಅಲ್ಲ, ಜಡ ಜತೆಯಲ್ಲಿ ಇರುವಂತ ನಾವು ಅಲ್ಲ, ಇಲ್ಲಿ ಇರುವಂತ ದೇವತೆಗಳು ಅಧಿದೈವ. ಎಲ್ಲಿ? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, 5. ಸೊ ಏನಾಯ್ತು? ತ್ರಿಪಂಚಕ ಈ ಮೂರು ಒಂದೊಂದು 5 5 5 ಆಯ್ತು. ಸೊ 15 ಆಯ್ತು. ಇದನ್ನ ಅವರು ಚಿಂತನೆ ಮಾಡ್ತಾರಂತ. ಪ್ರದ್ಯುಮ್ನ ಸೃಷ್ಟಿಕಾಲದಲ್ಲಿ ಪಂಚೀಕರಣ ನಾವು ನೋಡ್ತೀವಲ್ಲ, ಪಂಚೀಕರಣ ಪಂಚ ಪಂಚ ಒಂದೊಂದಲ್ಲಿನ ಇನ್ನೊಂದು 5 5 5 ಇನ್ನೂ ಆಗ್ತಾನೆ ಹೋಗುತ್ತದೆ. ಹಾಗಿರುವಂತ ಇವನು ಸೃಷ್ಟಿ ಮಾಡಿದ ಪ್ರದ್ಯುಮ್ನ, ಅವನು ಮೂರು ವಿಧವಾಗಿ ನಮ್ಮ ದೇಹಕ್ಕೆ ಬೇಕಾದ ಆ ಜಡ ಪಂಚಭೂತಗಳು, ಅಲ್ಲಿ ಇರುವಂತ ದೇವತೆಗಳು, ಹೀಗೆ ಈ ಪಂಚವನ್ನ ಚಿಂತನೆ ಮಾಡೋ. ಇದಕ್ಕೆ ಮಂತ್ರ ಮೂರೇ ತಗೊಳ್ತಾರೋ, ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತ ಮೂರು ತಗೊಂಡು ಇಲ್ಲಿ ಮಾಡುವಂತ ಕ್ರಮ ವಿಚಿತ್ರವಾಗಿದೆ. ಇದು ಹೇಗೆ ಅಂದ್ರೆ ಫಸ್ಟ್ ಮೂರು ಮಂತ್ರನೇ ತಗೊಳ್ತಾರೆ. ಫಸ್ಟ್ ಮಂತ್ರ ಏನು, ಫಸ್ಟ್ ಸೆಟ್ ತಗೊಳ್ತಾರೆ ಅಂದ್ರೆ ಅಧ್ಯಾತ್ಮ ಪ್ರದ್ಯುಮ್ನ ತಗೊಳ್ತಾರ ಅಂದ್ಕೊಳ್ಳಿ. ಅಲ್ಲಿ ಮೂರೇ ಮಂತ್ರ ತಗೊಂಡಿದ್ದಾರೆ. ಈ ಮೂರು ಮಂತ್ರಗಳು ಇಲ್ಲಿ 5 ಏನ್ ಮಾಡೋದು? ಫಸ್ಟ್ ಮಂತ್ರ ಒನ್ ಟೈಮ್ ಹೇಳೋದು, ಸೆಕೆಂಡ್ ಮಂತ್ರ ಒನ್ ಟೈಮ್ ಹೇಳೋದು, ಮೂರನೇ ಮಂತ್ರ ಇದೆಲ್ಲ ಅದು ಮೂರು ಬಾರಿ ಹೇಳೋದು. ಸೊ ಎಷ್ಟು ಮಂತ್ರ ಆಯ್ತು? 1 + 1 + 3. ಥರ್ಡ್ ಮಂತ್ರ ಈಸ್ 3 times ಹೇಳ್ಬೇಕು. ಅವಾಗ ಏನಾಯ್ತು? 5 ಮಂತ್ರಗಳಾಯ್ತು. ಸೊ ಸೆಕೆಂಡ್ ಹೇಳೋವಾಗ ಅದಕ್ಕೆ ಏನ್ ಮಾಡ್ತಾರ? ಫಸ್ಟ್ ಮಂತ್ರ ಒಮ್ಮೆ ಹೇಳ್ತಾರ, ಎರಡನೇ ಮಂತ್ರ ಇದನ್ನ ನಂಬರ್ 2 ಮಂತ್ರ ಮೂರು ಬಾರಿ ಹೇಳ್ತಾರ, ಆಮೇಲೆ ಮೂರನೇ ಮಂತ್ರ ಒಮ್ಮೆ ಹೇಳ್ತಾರ. ಸೊ ಏನಾಯ್ತು ಈ ಸೆಟ್ಲಿ? ಟೋಟಲಿ 5 ಮಂತ್ರ ಆಯ್ತು. ಆಮೇಲೆ ಅಧಿದೈವ ಬಂದಾಗ ಫಸ್ಟ್ ಮಂತ್ರ ಇವಾಗ ಮೂರು ಬಾರಿ ಹೇಳೋದು, ಎರಡನೇ ಮಂತ್ರ ಒಮ್ಮೆ, ಮೂರನೇ ಮಂತ್ರ ಒಮ್ಮೆ ಹೇಳೋದು. ಟೋಟ್ಲಿ ಏನಾಯ್ತು? ಐದು. ಸೊ ಏನಾಯ್ತು? ಇದು ಐದು 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 ಮಂತ್ರಗಳಾಯ್ತು. ಟೋಟ್ಲಿ 15 ಮಂತ್ರ, ಅಂದ್ರೆ ಹೇಳಿದ್ದ ನಂಬರ್ ವೈಸ್ 15, ತಕ್ಕೊಂಡ ಮಂತ್ರ ಮೂರೇ ಮಂತ್ರ. ಸೊ ಹೀಗೆ, ಸೊ ದೆ ಪ್ಲೇ ಅರೌಂಡ್ ವಿತ್ ದ ಮಂತ್ರಗಳು. ಇದರ ಬ್ಯೂಟಿ ಏನು ಅಂದ್ರೆ, ವೇದಗಳಲ್ಲಿ ಹೇಗೆ ಹೇಳಿದ್ರು, ಉಲ್ಟಾ ಪಲ್ಟಾ ಹೇಳಿದ್ರು, ಅದು ನಮ್ಮಂತವರಲ್ಲ ಗೊತ್ತಿರೋರು, ಹೇಗೆ ವಿಹರಣ ಅಂತ ಇದಕ್ಕೆ ಹೇಳ್ತಾರ, ವಿಹರಣ ಕ್ರಮ ಅಂತ ಇದಕ್ಕೆ ಹೇಳ್ತಾರೆ. ವಿಹರಣ ಅಂದ್ರೆ ಹೀಗೆ, ಯು ಡಿವೈಡ್, ಯು ಕ್ಯಾನ್ ಡಿವೈಡ್, ಒಂದು ಅಕ್ಷರ ತಗೊಂಡು ಅದು ಮಾಡ್ಬೋದು ಅಂತ ಹೇಗೆ ಬೇಕಾದ. ಸೊ ವೇದಜ್ಞರು ಇದು ಮಾಡಬಲ್ಲರು. ಇಟ್ಸ್ ನಾಟ್ ಜಸ್ಟ್ ಜಿಮ್ನಾಸ್ಟಿಕ್ಸ್, ಅಲ್ಲಿ ಇರುವಂತ ದೇವರ ರೂಪಗಳನ್ನ ತಕೊಂಡು ಹೀಗೆ ಮಾಡ್ತಾರಂತ. ಸೊ ಅದಕ್ಕೆ ವಾಕ್ ಚಿಂತನ ಉತ್ತರೋತ್ತರ ಕರ್ಮ ಅಂತ ಇದಕ್ಕೆ ಹೇಳ್ತಾರೆ. ಸೊ ಹೀಗೆ ದಿಸ್ ಬಿಕಮ್ಸ್ ಪಂಚವಿಂಶತಿ ಆಗತ್ತೆ. ಸಪ್ತವಿಂಶತಿ ಅಂತ ಬಂದಾಗ ಏನಾಗತ್ತೆ ಅಂದ್ರೆ ಅದು ಅದು ಬಂದು ಅದೇ ಸೇಮ್ ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತ ತಕೊಂಡು ಇಲ್ಲಿ ಸಪ್ತ ಧಾತುಗಳನ್ನ ಲಿಂಗದೇಹದಿಂದ ತಗೊಳ್ತಾರೆ. ಇದನ್ನ ತಕೊಂಡು 21 ಬರುತ್ತೆ. ಇಲ್ಲಿ 21 ಇಲ್ಲಿ ಪ್ರಸ್ತುತ ಆಗಿಲ್ಲ. ಇಲ್ಲಿ ಕೊಟ್ಟಿರೋದು ಏನು ಬಂತು, ಸ್ಥಾನೆ ಏಕವಿಂಶತಿ, ಏಕವಿಂಶತಿ ಬಂದಿದೆ. ಇದನ್ನ 7 x ಧಾತುಗಳನ್ನ ತಗೊಳ್ತಾರೆ. ಈ ಧಾತುಗಳು ನಮ್ಮ ದೇಹದಲ್ಲಿ ಇರುವಂತ ನಮ್ಮ ಧಾತುಗಳು, ಮೈ ಬೋನ್. ಆಮೇಲೆ ಪ್ಯೂರ್ ಪ್ಲೇ ಬೋನ್ ಎಂಬೋ ಧಾತುವೇ ಇದು ಸೃಷ್ಟಿ ಆಗಿದೆ, ಎಲ್ಲಾ ಕಡೆನೂ ಇರುತ್ತ ಅದು. ಸೊ ಈ ಸಪ್ತ ಧಾತುಗಳು, ಆಮೇಲೆ ಇಲ್ಲಿರುವಂತ ದೇವತೆಗಳು. ಸೊ ಹೀಗೆ ತಕೊಂಡು ಈವಾಗ ಇದೇ ಹೇಳಿದಾಗ ಮುರಿಯಂ ಅಂತ ತಗೊಳ್ತಾರೆ. ಇದಕ್ಕೇನು ಮುರಿಯಂ ಅಂತ ತಗೊಂಡು ಇಲ್ಲಿ ಮಾಡುವಂತ ಕ್ರಮ ಹೇಗತ್ತ, ಹೇಗಾಗತ್ತ ಅಂದ್ರೆ ಏಕವಿಂಶತಿ ಇದು ಕ್ರಮ ಬಂದು ಫಸ್ಟ್ ಮಂತ್ರ 4 ಬಾರಿ ಹೇಳೋರು, ಒಂದೇ 4 ಬಾರಿ. ಎರಡನೇ ಮಂತ್ರ 2 ಬಾರಿ, ಮೂರನೇ ಮಂತ್ರ ಒಮ್ಮೆ. ಸೊ ಏನಾಯ್ತು, 7 ಆಗತ್ತೆ. ಸೊ ಒಂದೊಂದು ಫೈಲ್ ಇದೆ, ಮೇಕ್ ಶೂರ್ ದ ನಂಬರ್ ಆಫ್ ಮಂತ್ರ ಇನ್ಕ್ಲೂಡಿಂಗ್ ದ ರೆಪಿಟೇಷನ್. ಫಸ್ಟ್ ಮಂತ್ರ ಈಸ್ ರೆಪಿಟೆಡ್ 4 ಟೈಮ್ಸ್, ಹೇಳಿದ್ದೆ 4 ಸತಿ ಹೇಳ್ಬಿಟ್ಟು ಆಮೇಲೆ 2 ಸತಿ ಹೇಳಿ ಎರಡನೇ ಮಂತ್ರ, ಆಮೇಲೆ ಮೂರನೇ ಮಂತ್ರ 1 ಸತಿ, 7 ಆಗುತ್ತೆ, 7 ಗ್ರೂಪ್. ಸೊ ಹೀಗೆ ಅಂಡ್ ದೆನ್ ಚೇಂಜ್ ಇಟ್, ಸೆಕೆಂಡ್ ಫಸ್ಟ್ ಮಂತ್ರ 2 ಬಾರಿ, ಎರಡನೇ ಮಂತ್ರ 4 ಬಾರಿ. ಸೊ ಹೀಗೆ ಯು ಕೀಪ್ ದ 7 7 7, ಹೀಗೆ 21. ಹೀಗೆ ವಿಹರಣ ಕ್ರಮಗಳು, ಈ ಹೀಗೆ ವಿಹರಣ ಮೊತ್ತಡ್ಲಿ ಮಾಡ್ತಾ ಏಕವಿಂಶತಿ ಆಗತ್ತೆ. ಹಾಗೇನೆ ನೆಕ್ಸ್ಟ್ ಕ್ಲಾಸ್ಲಿ ಇವಾಗ ಟೈಮ್ ಆಯ್ತು ಅಂದ್ಕೊಂಡಿದ್ದೆ. ಸೊ ಹೀಗೆ ಇದು ಯಜ್ಞಗಳಲ್ಲಿ ಬಳಸುವಂತ ಕ್ರಮ. ಸೊ ಇಲ್ಲಿ ನಮ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬೇಸಿಕಲಿ ಅಧ್ಯಾತ್ಮ ಅಧಿದೈವ ಅಧಿಭೂತದಲ್ಲಿ ಅನಿರುದ್ಧ ಇದ್ದಾನೆ, ಪ್ರದ್ಯುಮ್ನ ಇದ್ದಾನೆ, ಸಂಕರ್ಷಣ ವಾಸುದೇವ ನಾರಾಯಣ ಇದ್ದಾನೆ. ಸೊ ಇವರುಗಳು ಎಲ್ಲೆಲ್ಲಿ, ಯಾವ ನಮ್ಮ ದೇಹದಲ್ಲಿ ಇರುವಂತ 24 ಧಾತುಗಳು ಇರಬಹುದು, ಆ ಮೂರು ಸ್ಥಾನದಲ್ಲಿ ಇರುವಂತ 24 ಧಾತುಗಳು ಇರಬಹುದು, ಪಂಚಭೂತಗಳಲ್ಲಿ ಇರಬಹುದು, ಸಪ್ತ ಧಾತುಗಳಲ್ಲಿ ಇರಬಹುದು. ಅದನ್ನ ಉಳಿದ ಒಂದು 8 ಹೇಳ್ತಾರೆ. 8 ಅಂದ್ರೆ ಇದು ಬೇರೆ, ಇದನ್ನ ಬಿಟ್ಟು ಇರುವಂತ 8 ಹೇಳ್ತಾರೆ. ಮೂರು ಗುಣಗಳು, ಮೂಲ ಪ್ರಕೃತಿ, ಮೂಲ ಪ್ರಕೃತಿ ನಮ್ಮೊಳಗೇನೆ ಇದೆ, ಅವ್ಯಕ್ತ ತತ್ವ ನಮ್ಮ ಒಳಗೇನೆ ಇದೆ, ಅವ್ಯಕ್ತ ಆಗದೇ ಇದ್ದ ಅಂದ್ರೆ ಕಾರಣ, ಕಾರಣ ಕಾರ್ಯದಲ್ಲಿ ಇದ್ದೇ ಇರತ್ತಲ್ಲ. ಸೊ ಅದನ್ನ 8 ಹೇಳ್ತಾರೆ. ಸೊ ಅದಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಆಮೇಲೆ ಸತ್ವ ರಜ ತಮೋ ಗುಣಗಳು, ಆಮೇಲೆ ಮೂಲ ರೂಪನಾದಂತ ನಾರಾಯಣ ಇಟ್ಟುಕೊಂಡು ಅದನ್ನ 8 ಅಂತ ಮಾಡಿ ಹೀಗೆ ಅಧ್ಯಾತ್ಮ ಅಧಿದೈವ ಅಧಿಭೂತ 8 8 8 24 ಮಾಡ್ತಾರೆ. ಸೊ ಹೀಗೆ ದಿಸ್ ಇಸ್ ಹೌ ದೇ ಕೀಪ್ ಮೇಕಿಂಗ್ ಇಟ್. ಸೊ ಮೂಲತಃ ನಮ್ಗೆ ಬೇಕಾದ ಅಧ್ಯಾತ್ಮ ಅಧಿದೈವ ಅಧಿಭೂತ, ಇಲ್ಲಿ ಇರುವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಇದು ಯಜ್ಞಗಳಲ್ಲಿ ಇದಕ್ಕೆ ಇನ್ ಅಕಾರ್ಡೆನ್ಸ್ ಮಂತ್ರಗಳನ್ನ ಬಳಸ್ತಾರ. ಅದ ಅರ್ಥ ತಿಳಿದು ಚಿತ್ತ ಅಂತ ಬಂದ ವಾಕ್ ಚಿತ್ತ ಉತ್ತರೋತ್ತರ ಕ್ರಿಯಾ ಯಜ್ಞ ಅಂತ ಕರೀತಾರೆ. ಸೊ ಆ ಒಂದು ಮನಸ್ಸಲ್ಲಿ ಆ ಕ್ಯಾಲ್ಕುಲೇಷನ್ಸ್ ಅವ್ರಿಗೆ ಬರಬೇಕು, ಅಲ್ಲಿ ಅರ್ಥ ಚಿಂತನೆಯೂ ಬರಬೇಕು. ಸೊ ಹೀಗೆ ಅವ್ರು ಮಾಡ್ತಾ ಇದ್ರು. ಇದನ್ನ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಮೈತ್ರೇಯ ಭಾಷೆಯಲ್ಲಿ. ಇದು ಈ ಅರ್ಥ ತ್ರಿವೃತ್ ಎಂಬುದು ಏಕವಿಂಶತಿ, ಏಕವಿಂಶತಿ ಅನೇಕ ಕಡೆ ಬರುತ್ತೆ ಈ ಕಾಂಟೆಕ್ಸ್ಲಿ, ಈ ಸ್ತೋಮಗಳಲ್ಲಿ ಇರುವಂತದ್ದು ತ್ರಿವೃತ್ ಸೋಮ, ತ್ರಿವೃತ್ತು, ಆಮೇಲೆ ಪಂಚದಶ, ಏಕವಿಂಶತಿ, ಚತುರ್ವಿಂಶತಿ, ಆಮೇಲೆ ಪಂಚವಿಂಶತಿ. ಸೊ ಹೀಗೆ ಅಲ್ಲಿ ಸೆಟ್ ಆಗ 5 ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞ ಪ್ರಕ್ರಿಯೆಯನ್ನ ಇಲ್ಲಿ ತಂದು ದಾಸರು ನಮ್ಗೆ ಕೊಡ್ತಾ ಇದ್ದಾರೆ. ಅಂಬಲ್ಲಿ ಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಕ್ಲಾಸ್ಲಿ ಇದ್ರೆ ಏನಾದ್ರು ಕ್ವಶನ್ಸ್ ಇದಾದಿದ್ರೆ ಅದನ್ನ ನೋಡೋಣ. ನೋಡ್ಬಿಟ್ಟು ಥರ್ಡ್ ಪದ್ಯಕ್ಕೆ ಹೋಗೋಣ. ಇದೊಂದು ಸ್ವಾರಸ್ಯವಾಗಿರತ್ತಂತ, ಇದು ಇಷ್ಟು ಆಳಕ್ಕೆ ಇದ ದಾಸರು ಕೊಡ್ತಾರ ಅಂಬೋದು ತಿಳಿಸ್ಲಿಕ್ಕೆ. ಅದರ್ವೈಸ್ ಯು ಕ್ಯಾನ್ ಕೀಪ್ ದ ನಾರ್ಮಲ್ ಥಿಂಗ್ ಆಲ್ಸೋ ಯು ಕ್ಯಾನ್ ಕೀಪ್. ಕೃಷ್ಣಾರ್ಪಣ ಮಸ್ತರಿ.
ಹರೇ ಶ್ರೀನಿವಾಸ್ ರೀ, ತುಂಬಾ ಚೆನ್ನಾಗಿತ್ರಿ.
ಹರೇ ಶ್ರೀನಿವಾಸ್ ನಮಸ್ತೆ. ಥ್ಯಾಂಕ್ಸ್.
ಹರೇ ಶ್ರೀನಿವಾಸ್ ರೀ ನಮಸ್ಕಾರ.
ಹರೇ ಶ್ರೀನಿವಾಸ್,
ನಾನು ಕ್ವಶನ್ಸ್ ತಗೊಳ್ತೀನಿ ನೆಕ್ಸ್ಟ್ ಕ್ಲಾಸ್ಲಿ ನಾನು.
ಓಕೆ.